सञ्जीवयत्यखिलशक्तिधरस्वधाम्ना अन्यां ह्यहस्तचरणश्रवणप्रभावीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततम् प्रसन्ना हरौ सुभक्तिम् मयि सन्दिशन्तु। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विपुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमात्यमीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಪಾಂಡವರು ಹಸ್ತಿನಾಪುರವನ್ನು ಪ್ರವೇಶ ಮಾಡಿದ್ದಾರೆ, ಅಲ್ಲಿ ಪಾಂಡವರ ವೈಭವವನ್ನು ಸಹಿಸಲಿಕ್ಕಾಗದೇನೆ ದುರ್ಯೋಧನ ಎಂದಿನಂತೆ ತನ್ನ ದ್ವೇಷವನ್ನು ಮುಂದುವರಿಸಿದ್ದಾನೆ ಮತ್ತು ದ್ರೌಪದಿಯನ್ನು ಲೋಕವಿಲಕ್ಷಣವಾದಂತಹ ಸುಂದರಿ ಅಂತ ಅರ್ಥ ಮಾಡಿಕೊಂಡ ಗಾಂಧಾರಿ ದ್ರೌಪದಿಯ ನಿಮಿತ್ತದಿಂದ ತನ್ನ ಮಕ್ಕಳು ನಾಶವಾಗೋದು ಖಚಿತ ಅನ್ನೋ ಭಾವನೆಯಿಂದ ಸ್ವಲ್ಪ ದಿವಸವಾದರೂ ಅವರು ಬದುಕಲಿ ಅನ್ನೋ ಉದ್ದೇಶದಿಂದ ನೀವು ಪ್ರತ್ಯೇಕವಾಗಿರಿ ಅಂತ ವ್ಯವಸ್ಥೆ ಮಾಡಿದ್ದಾಳೆ. ಮುಂದೆ ದುರ್ಯೋಧನ ವಿವಾಹವನ್ನು ಮಾಡಿಕೊಂಡ ಕಥೆ ಹೇಳುತ್ತಾರೆ. ಪಾಂಡವರಲ್ಲಿ ಪಾವಿತ್ರ್ಯ ಹೇಗೆ ಎದ್ದು ಕಾಣ್ತಾ ಇತ್ತೋ ದುರ್ಯೋಧನನಲ್ಲಿ ಅಪಾವಿತ್ರ್ಯ ಎದ್ದು ಕಾಣ್ತಾ ಇತ್ತು. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಕಪಟ ಮೋಸ ವಂಚನೆಗಳು ತುಂಬಿರ್ತಾ ಇದ್ದವು. ಮದುವೆನೂ ಹಾಗೆ ನಡೆಯಿತು. ಕೊನೆಗೆ ಮತ್ತೊಂದು ಮದುವೆಗಂತೆ ಪ್ರಯತ್ನಪಟ್ಟ ಅವನು. ಕಳಿಂಗ ದೇಶದ ರಾಜಕುಮಾರಿಯನ್ನ ಮತ್ತೆ ಬಲಾತ್ಕಾರದಿಂದ ಅಪಹರಣ ಮಾಡಲಿಕ್ಕೆ ಅಂತ ಹೊರಟಾಗ ಜರಾಸಂಧರ ನೇತೃತ್ವದ ರಾಜರ ಕೂಟ ಅವನನ್ನು ಬಂಧಿಸಿಬಿಟ್ಟು ಸೆರೆಮನೆಯಲ್ಲಿ ಹಾಕಿ ಅವನ ಜೀವಮಾನದಲ್ಲೇನೆ ಅತ್ಯಂತ ದೊಡ್ಡ ಪರಾಭವವನ್ನು ಕಾಣ ಹಾಗೆ ಮಾಡಿದ್ದಾರೆ. ಆಗ ಮುಂದಿನ ದೊಡ್ಡ ಸಮಸ್ಯೆ ಎಂದರೆ ಅವನನ್ನು ಹೇಗೆ ಬಿಡಿಸಿಕೊಂಡು ಬರಬೇಕು ಅನ್ನೋ ಪ್ರಶ್ನೆ ಬಂತು. ಭೀಷ್ಮಾದಿಗಳೆಲ್ಲ ತಮ್ಮ ಮನೆತನದ ಗೌರವದ ಪ್ರಶ್ನೆ ಅಂತ ಹೇಳಿ ಭೀಮನನ್ನು ಕೇಳಿಕೊಂಡಾಗ ಶ್ರೀ ಭೀಮಸೇನ ಅತ್ಯಂತ ಅವರ ಮಾತಿಗೆ ಬೆಲೆ ಕೊಟ್ಟುಬಿಟ್ಟು ತಾನು ಹೋಗಿ ಒಂಟಿಯಾಗಿ ಹೋಗಿ ಅಷ್ಟ ಜನಗಳನ್ನು ಕೂಡ ನೀಲಾಜಾಲವಾಗಿ ಸೋಲಿಸಿ ದುರ್ಯೋಧನಾದಿಗಳನ್ನು ಬಿಡಿಸಿಕೊಂಡು ಬರ್ತಾ ಇದ್ದಾರೆ. ದುರ್ಯೋಧನಾದಿಗಳ ಸ್ಥಿತಿಯಾಗ ಮೃತಕ ಪ್ರತೀಕ ಪ್ರೇತ ಕಡೆಯಿಂದ, ಮೃತಕ ಅಂದರೆ ಹೆಣಗಳು ಅಂತ ಅರ್ಥ, ಪ್ರೇತ ಕಡೆಯಿಂದ ಕೂಡಿಕೊಂಡು ಬಂದರಂತೆ. ಎಲ್ಲ ಜಿಲ್ಲೆ ಊರಿನ ಜನಗಳೆಲ್ಲ ನೋಡ್ತಾ ಇದ್ದಾರೆ. ಅವರಿಗಾದ ಅವಮಾನಕ್ಕೆ ಇತಿಮಿತಿಗಳೇ ಇರಲಿಲ್ಲ. ಆದರೆ ಅದು ಭೀಮಸೇನಿಂದ ಆದ ಅವಮಾನವಲ್ಲ, ತಾನು ಮಾಡಿಕೊಂಡ ಅವಮಾನ ಅದು. ಬಂತು ಮಾಡಬಾರದನ್ನ ಮಾಡಿ ಅವಮಾನಿತನಾಗಿ ಬಂದ, ಭೀಮಸೇನೆ ಬಿಡುಗಡೆ ಮಾಡಿಸಿಕೊಂಡು ಬಂದಾಯಿತು. ಬಹುಶಃ ಇಷ್ಟು ಉಪಕಾರ ಮಾಡಿದವರನ್ನ ಜನ್ಮಪೂರ್ತಿ ಜ್ಞಾಪಿಸ್ಕೋಬೇಕು ನ್ಯಾಯವಾಗಿ. ತನ್ನ ಜೀವ ಎಲ್ಲವನ್ನು ಉಳಿಸಿದ ವ್ಯಕ್ತಿಯನ್ನ ಜನ್ಮಪೂರ್ತಿ ಸ್ಮರಣೆ ಮಾಡಬೇಕು. ದುರ್ಯೋಧನ ಹಾಗೆ ಮಾಡಲಿಲ್ಲ, ಇನ್ನೂ ದ್ವೇಷವನ್ನು ಜಾಸ್ತಿ ಮಾಡಿಕೊಂಡಂತೆ. ಇದಕ್ಕೆ ಕೃತಜ್ಞತೆ ಅಂತ ಕರೀತಾರೆ. ಕೃತಜ್ಞತೆ ಬೇರೆ, ಕೃತಜ್ಞತೆ ಬೇರೆ, ಎರಡು ವಿರುದ್ಧ ಪದಗಳು ಎರಡು ಕೂಡ ಅನೇಕರಿಗೆ ಗೊತ್ತಿರೋದಿಲ್ಲ. ವಂದನಾರ್ಪಣೆ ಮಾಡಬೇಕಾದ್ರೆ ಪಾಪ ಇಷ್ಟೊತ್ತು ಆಚಾರ ಹೇಳಿದ್ದಾರೆ, ನಾವು ಕೃತಜ್ಞರಾಗಿದ್ದೇವೆ ಅಂತ ಹೇಳಿಬಿಡ್ತಾರೆ. ಪಾಪ ಎಷ್ಟೋ ಕಡೆಗೆ ಅಂತ ದೊಡ್ಡ ತತ್ವಗಳನ್ನು ಮಾಡೋದು. ಆದರೆ ಕೃತಜ್ಞತೆ ಎಂಬುದು ಶ್ರೇಷ್ಠವಾದ ಗುಣ. ಅದು ಕೃತಂ ಜಾನಾತಿ ಇತ ಕೃತಜ್ಞ, ಮಾಡಿದ ಉಪಕಾರವನ್ನು ಜ್ಞಾಪಕ ಇಟ್ಟುಕೊಂಡು ಒಳ್ಳೆ ರೀತಿ ನಡ್ಕೊಂಡ್ರೆ ಅದು ಕೃತಜ್ಞತೆ. ಅದನ್ನು ಬಿಟ್ಟು ಕೃತಂ ಹಂತೀತಿ ಕೃತಜ್ಞ, ಮಾಡಿದ ಉಪಕಾರಕ್ಕೆ ಪ್ರತಿ ಅಪಕಾರವನ್ನು ಮಾಡ್ತಾನಲ್ಲ ಅವನು ಕೃತಜ್ಞ. ಶಾಸ್ತ್ರದಲ್ಲಿ ಹೇಳ್ತಾರೆ ಜಗತ್ತಿನಲ್ಲಿ ಬ್ರಹ್ಮಹತ್ಯಾದಿ ಪಾಪಗಳಿಗೂ ಕೂಡ ಭಾರಿ ಭಾರಿ ಕಷ್ಟಪಟ್ಟರೆ ಒಂದಲ್ಲ ಒಂದು ದಿವಸ ಆ ಪಾಪ ಪರಿಹಾರವಾದರೂ ಆದೀತು. ಈ ಕೃತಜ್ಞೆಯೇ ನಾಸ್ತಿ ನಿಷ್ಕೃತಿ, ಈ ಕೃತಜ್ಞತೆ ಅಂತಿದೆಯಲ್ಲ, ಈ ಪಾಪಕ್ಕೆ ಪರಿಹಾರವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಪ್ರಾಯಶ್ಚಿತ್ತವೇ ಇಲ್ಲ ಅಂಥ ಒಂದು ಪಾಪ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ನಮಗೆ ಸಂಧ್ಯಾ ವಂದನೆ ಮಾಡಬೇಕು ಅಂತ ಯಾತಕ್ಕೆ ಹೇಳುತ್ತಾರೆ ಅಂದರೆ, ದೇವರಿಗೆ ತೋರಿಸಕದ ಕೃತಜ್ಞತೆ. ಪರಮಾತ್ಮ ನಮಗೆ ದೇಹ ಕೊಟ್ಟು, ಜ್ಞಾನ ಕೊಟ್ಟು, ಇಂದ್ರಿಯಗಳನ್ನು ಕೊಟ್ಟು, ಅನುಕೂಲ ಕೊಟ್ಟು, ಎಷ್ಟು ಸಾಧನೆ ಮಾಡಿಸ್ತಾ ಇದ್ದಾನೆ ಅಂತ ದೇವರಿಗೆ ನಾವು ಮಾಡ್ತಕ್ಕಂಥ ತೀರ ಸಾಮಾನ್ಯವಾದ ನಮ್ಮ ದೊಡ್ಡದಲ್ಲವೇ ಇಲ್ಲ ಅದು. ಅದನ್ನು ಮಾಡಲಿಕ್ಕೆ ನಾವು ತಯಾರಿ ಇಲ್ಲ. ಪರಮಾತ್ಮನನ್ನ ಆರಾಧನೆ ಮಾಡ್ತಕ್ಕಂಥ ಕರ್ತವ್ಯ ನಮ್ಮ ಪಾಲಿಗಿದೆ. ದೇವರು ಮುಂದೆ ಏನು ಕೊಡ್ತಾನೆ ನಮಗೆ ಬೇಕಿಲ್ಲ, ಎಷ್ಟು ಕೊಟ್ಟಿದ್ದಾನೆ ಗೊತ್ತಾ ಈಗಾಗಲೇನೆ. ಅದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧನ ಶರೀರವಿದು ನೀದಯದೆ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ದೇವರು ವಾಯುದೇವರ ಮೂಲಕ ಕೊಡಿಸಿರತಕ್ಕಂಥ ದೇಹ ಅಸಾಮಾನ್ಯವಾದದ್ದು. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಬಿಟ್ಟರೆ, ಸತ್ಯ ಹೇಳೋದನ್ನು ಬಿಟ್ಟರೆ, ಧರ್ಮ ಹೇಳೋದನ್ನು ಬಿಟ್ಟರೆ ಅದು ಕೃತಜ್ಞತೆ ಆಗುತ್ತೆ ಹೊರತು ಬೇರೆ ಅಲ್ಲ. ದೇವರಿಗೆ ನಾವು ಮಾಡ್ತಕ್ಕಂಥ ಆಚಾರ ಹೇಳ್ತಾರೆ, ನಾವೇನು ಸತ್ಯವನ್ನು ಹೇಳಬೇಕು, ಧರ್ಮವನ್ನು ಹೇಳಬೇಕು ಅಂತಿದೆ, ಇದು ರೂಲ್ಸ್ ಫಾಲೋ ಮಾಡೋದು ಸರ್ಕಾರಕ್ಕೂ ಗೌರವ. ಇದನ್ನು ನಡೆಸಿದರೆ ದೇವರು ಕೊಡ್ತಕ್ಕಂಥ ಟ್ಯಾಕ್ಸ್ ಅಂತ ಹೇಳ್ತಾರೆ. ದೇವರು ಪ್ರತ್ಯೇಕ ಟ್ಯಾಕ್ಸ್ ಕೇಳಲಿಲ್ಲ, ಸರಿಯಾಗಿ ಬದುಕಿ ಅದೇ ನೀವು ಕೊಡ್ತಕ್ಕಂಥ ಟ್ಯಾಕ್ಸ್ ಅಂತ ಹೇಳ್ತಾರೆ. ಎಕ್ಸ್ಟ್ರಾ ಏನೂ ಕೇಳಲಿಲ್ಲ ಪರಮಾತ್ಮ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛಿತಿ. ಪತ್ರ ಪುಷ್ಪ ಅವೆಲ್ಲ ಸಾಕು, ಆಚರಣೆ ಸರಿಯಾಗಿರಲಿ ಅಂತ ಪರಮಾತ್ಮ ಹೇಳುತ್ತಾರೆ. ಸತ್ಯವನ್ನು ಬಿಡದೆ, ಧರ್ಮವನ್ನು ಬಿಡದೆ ಬದುಕಿದರೆ ಅದಕ್ಕಿಂತ ದೊಡ್ಡ ಭಗವಂತನ ಸೇವೆ ಇಲ್ಲ. ಅದನ್ನು ಬಿಟ್ಟವರು ಮಾತ್ರ ಕೃತಜ್ಞನಾಗ್ತಾನೆ. ಅದು ದುರ್ಯೋಧನ ಭೀಮಸೇನೆ ಮಾಡಿದಂತಹ ದೊಡ್ಡ ದ್ರೋಹ. ಆಶ್ಚರ್ಯ ಅಂದರೆ, ಬಿಡಿಸ್ಕೊಂಡು ಬಂದಿದ್ದು ಭೀಮಸೇನ ಜೀವೋತ್ತಮ, ಬಿಡಿಸ್ಕೊಂಡು ಬಂದಿದ್ದು ದುರ್ಯೋಧನನ ಅವನು ಜೀವಾಧಮ. ಜೀವೋತ್ತಮನಿಂದ ಜೀವಾಧಮನ ಸಂರಕ್ಷಣೆ. ನಿನ್ನೆ ಅದೇ ಪ್ರಶ್ನೆ ಬಂದಿತ್ತು, ಯಾಕೆ ಭೀಮಸೇನೆ ಬಿಡಿಸಬೇಕಾಗಿತ್ತು? ಪಾಪಿಷ್ಟ ಹಾಳಾಗಿ ಹೋಗ್ತಾ ಇದ್ದ, ಯಾಕೆ ಬಿಡಿಸಬೇಕಾಗಿತ್ತು? ದುರ್ಯೋಧನ ಈಗಾಗಲೇ ಎಷ್ಟೋ ಸರ್ ಸಾಯ್ಬೇಕಾಗಿತ್ತು. ಎರಡು ದೊಡ್ಡ ಪ್ರಸಂಗಗಳು. ಒಂದು ಪ್ರಸಂಗ, ಹುಟ್ಟಿದಾಗಲೇ ಸತ್ತೋಗ್ತಿದ್ದ ಅವನಾಗಲೇ. ಯಾವಾಗ ಗಾಂಧಾರಿ ಹೊಟ್ಟೆ ಹೊಡ್ಕೊಂಡ್ಲು, ಮಾಂಸದ ಮುದ್ದೆ ಕೆಳಗೆ ಬಿತ್ತು, ಅದರ ಬರೀ ಭ್ರೂಣಗಳು. ಹಾಗೆ ಬಿಟ್ಟರೆ ಎಲ್ಲ ಸತ್ತೋಗ್ತಾ ಇದ್ರು. ಆಗ ವೇದವ್ಯಾಸದೇವರು ಬಂದು ಅವರ ಪ್ರತ್ಯೇಕ ಪ್ರತ್ಯೇಕ ಗಡಿಗಳಲ್ಲಿ ಇಳಿಸಿ ರರಕ್ಷ ಗರ್ಭವೀಶ್ವರ ಆಚಾರ ಬರೀತಾರೆ, ಅದನ್ನು ಕಾಪಾಡಿದರಂತೆ. ಎಂತ ಎಷ್ಟು ಅನುಗ್ರಹ ಮಾಡ್ತಾರೆ ವೇದವ್ಯಾಸ ದೇವರು, ಅವ್ರನ್ನ ಅಷ್ಟು ಜನರನ್ನು ಕಾಪಾಡಿದ್ದಾರೆ. ಆ ವಿಷಯ ಗೊತ್ತಾದ್ಮೇಲೆ ಅವನು ಜನ್ಮಪೂರ್ತಿ ಕೃತಜ್ಞನಾಗಿರಬೇಕಾಗಿತ್ತು. ಆದರೆ ಎಂದೂ ಅವನ ಮಾತನ್ನು ಕೇಳಲೇ ಇಲ್ಲ ಅವನು, ದುರ್ಯೋಧನ ಅಷ್ಟು ಪಾಪಿಯಾದ. ಅವತ್ತೇನಾದರೂ ವೇದವ್ಯಾಸರು ಬದುಕಿಸ್ತೇ ಹೋದ್ರೆ ಅವನ ಗತಿ ಏನಾಗ್ತಿತ್ತು? ಆ ಕೃತಜ್ಞತೆ ಇಲ್ಲ. ಇವತ್ತು ಭೀಮಸೇನೆ ಬಿಡಿಸಿಕೊಂಡು ಬರದೆ ಹೋದ್ರೆ ಏನಾಗ್ತಿತ್ತು? ಈ ಕೃತಜ್ಞತೆನೇ ಇಲ್ಲ. ಅಲ್ಲಿ ಸರ್ವೋತ್ತಮನಿಂದ ಬದುಕಿದ್ದ, ಈಗ ಜೀವೋತ್ತಮನಿಂದ ಬದುಕಿದ. ಅವರಿಬ್ಬರೂ ದ್ರೋಹ ಮಾಡುತ್ತಾರೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಇವತ್ತು ಅತ್ಯಂತ ಪಾಪಿ ಎನಿಸಬೇಕಾದ್ರೆ ದೊಡ್ಡವರು ದ್ರೋಹ ಮಾಡಿದರೆ, ಅದರಲ್ಲೂ ಭಾರಿ ದೊಡ್ಡವರು ಇವರಿಬ್ಬರು. ಇವರು ದ್ರೋಹ ಮಾಡಿಬಿಟ್ರೆ ಕ್ಷುತ್ಕ್ಷಾಮಾನ್ ರೂಕ್ಷರ ಕ್ಷೋರ ದಖರ ನಖರ ಕ್ಷುಣ್ಣ ವಿಕ್ಷೋಭಿತಾಕ್ಷಾನ್ ಆಮಗ್ನಾನ್ ಅಂಧಕೂಪೇ ಕ್ಷುರ ಮುಖ ಮುಖರೈಹಿ ಪಕ್ಷಿಭಿರ್ ವಿಕ್ಷತ ಅಂಗಾನ್ ಪೂಯಾ ಶೃಂಗೂತ್ರ ವಿಷ್ಠಾ ಕೃಮಿ ಕುಲ ಕಲೀಲೆ ತತ್ಕ್ಷಣ ಕ್ಷಿಪ್ತ ಶಕ್ತ್ಯಾದ್ಯಸ್ತ್ರೌ ರಾತಾರ್ಧಿತಾನ್ ತ್ವದ್ವಿಷ ಉಪಜಿಹತೆ ವಜ್ರಕಲ್ಪಾ ಜಲೂಕಾಹ ತ್ವದ್ವಿಷ. ನಿನ್ನ ದ್ವೇಷಿಗಳನ್ನ ಅಂಧನ್ ತಮಸ್ಸಿನಲ್ಲಿ ಇಷ್ಟು ಚಿತ್ರಹಿಂಸೆ ಮಾಡ್ತಾರೆ ವಾಯುದೇವರೇ ಅಂತ ವಾಯುಸ್ತುತಿಯಲ್ಲಿ ವಾಯುದೇವರ ಸ್ತೋತ್ರ. ದುರ್ಯೋಧನ ಇಂಥ ಪರಮ ದ್ರೋಹಿಯಾಗಿ ವರ್ತಿಸ್ತಾ ಇದ್ದ. ಹಾಗಿದ್ರೆ ತಾನು ಯಾಕೆ ಬಿಡಿಸಿಕೊಂಡು ಬರಬೇಕಾಗಿತ್ತು? ವೇದವ್ಯಾಸರು ಯಾಕೆ ಬಿಡಿಸಿದ್ರು? ಕಾರಣ ಹೇಳುತ್ತಾರೆ, ರಕ್ಷ ಗರ್ಭವೀಶ್ವರ ಸ ದೇವ ಕಾರ್ಯ ಸಿದ್ಧಯೇ. ದೇವ ಕಾರ್ಯ ಸಿದ್ಧಿಯಾಗಬೇಕು. ಅವ್ರ ಮಹಾಪಾಪಿಗಳು ಅಂತ ಜಗತ್ತಿಗೆ ಗೊತ್ತಾಗಿ, ಅವರನ್ನು ಸಂಹಾರ ಮಾಡಿದ ಭೀಮಸೇನಾದಿಗಳು ಎಷ್ಟು ಪೂಜ್ಯರು ಅಂತ ಗೊತ್ತಾಗಿ, ಜಗತ್ತಿಗೆ ಧರ್ಮ ಸೂಕ್ಷ್ಮ ಗೊತ್ತಾಗಲೇಕೆ ಅಂತ ಅವನು ಬದುಕಿಸಿದ್ರು. ಮತ್ತೆ ಭೀಮಸೇನೆ ಯಾತಕ್ಕೆ ಬದುಕಿಸಿದ್ದು ಅಂದ್ರೆ ಅದೇ ಕಾರಣನೇ. ಇನ್ನೊಂದು ಪಾಪದ ಕೊಡ ತುಂಬಬೇಕಾಗಿದೆ, ಅವನು ಈಗಲೇ ಕೊಲ್ಲಬಾರದು ಅಂತ ಹೇಳಿಬಿಟ್ಟು ಉಳಿಸಿದ್ದೆ ಹೊರತು ಅವನು ಉಳಿದು ಬುದ್ಧ ಆಗಲಿ ಅಂತಲ್ಲ, ಅವನ ಇತಿಹಾಸ ಪೂರ್ತಿ ಹೊರಗೆ ಬೀಳಲಿ ಅಂತೇಳಿ. ಇನ್ನು ಇಷ್ಟು ಅವನು ಲೋಕದ ಕಣ್ಣಿಗೆ ಮುಂದೆ ಅವನು ವಸ್ತ್ರಾಪರಣದಂತಹ ಪಾಪ ಕಾರ್ಯ ಮಾಡಬೇಕು, ಕೃಷ್ಣನ ಕಟ್ಟತಕ್ಕಂಥ ಮಹಾಪಾಪ ಕಾರ್ಯ ಮಾಡಬೇಕು, ಆ ಪ್ರಯತ್ನ ಅವನಿಗೆ ಅನ್ನತವಸ್ಥೆ ಕಾರಣ ಆಗಬೇಕು. ಅದೆಲ್ಲ ದೃಷ್ಟಿಯಿಂದ ಅವನ ಪಾಪದ ಕೊಡ ತುಂಬಲಿಕ್ಕೆ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಅದಕ್ಕೆ ಇನ್ನೊಂದು ಕಾರಣ ಅಂದ್ರೆ, ದುರ್ಯೋಧನ ಭೀಮಸೇನ ದೇವರ ಬೇಟೆ. ಸಿಂಹ ಏನ್ ಮಾಡುತ್ತಂತ ಗೊತ್ತೇನು? ತಾನು ಕಣ್ಣಿಟ್ಟ ಬೇಟೆ ಮೇಲೆ ಉಳಿದ ಪ್ರಾಣಿಗಳು ಬಂದು ಅವನು ಓಡಿಸಿ ತಾನು ಹೊಡೆಯುತ್ತಂತ. ನಾನು ಕೊಲ್ಲಬೇಕು ಇವನ್ನ, ಅಲ್ಲಿ ಅವರ್ಯಾರು ಕೊಲ್ಲಬೇಕು ಅಂತ ಹೋಗಿ ಬಿಡಿಸಿಕೊಂಡು ಬಂದು ತಾನು ಇಟ್ಕೊಂಡಿತ್ತು, ತನ್ನ ಪಾಗ ರಿಸರ್ವ್ ಮಾಡಿಕೊಂಡಿತ್ತು. ಉಳಿದವರು ಯಾರು ಹೊಡಿಬೇಕಾಗಿಲ್ಲ, ನನ್ನ ಪಾಲಿದು ಬಂದು ಸಿಂಹ ಪಾಲು ಅಂತಾರಲ್ಲ ಹಾಗೆ, ಸಿಂಹ ಪಾಲು ನಾನು ಹೊಡಿಬೇಕಾದ ಇವನನ್ನ, ಬೇರೆ ಯಾರು ಹೊಡಿಬಾರದು. ಅದು ಭೀಮಸೇನೆ ಮಾಡಿದ ಕೆಲಸ, ತನ್ನ ಬೇಟೆಯನ್ನು ತಾನೇ ಕಾಪಾಡಿಕೊಂಡಂತಹ ವ್ಯವಸ್ಥೆ. ಇದನ್ನ ಯಾತಕ್ಕೆ ಹೇಳಬೇಕು ಅಂದ್ರೆ, ಅವನು ಕೃತಜ್ಞ ಕೃತಜ್ಞ ಅಂತ ಹೇಳ್ತೀರಿ, ಕೃತಜ್ಞ ಅಂತ ಇವರಿಗೆ ಗೊತ್ತಿಲ್ವೇನು? ಸರ್ವಜ್ಞರಲ್ವೇನು? ಪೂರ್ಣ ಪ್ರಜ್ಞೆ ಗೊತ್ತಿದೆ ಅಂತ ಯಾಕೆ ಬಿಡಿಸ್ಬೇಕಾಗಿದ್ರೆ? ಅದಕ್ಕೆ ಅದು ಕಾರಣ. ಎಷ್ಟೋ ತರ ಕೇಸ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಡ್ತಾರೆ, ನಮ್ಮ ಕೈ ಟ್ರಾನ್ಸ್ಫರ್ ಮಾಡಿ ಅಂತೇಳಿ, ನಾವು ಅಟ್ಯಾಕ್ ಮಾಡಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲವೂ ತಪ್ಸ್ಕೊಂಡ್ಬಿಡ್ತಾನೆ. ಅವನ ಕಡೆಯೆಲ್ಲ ಕಾಯ್ತಿರ್ತಾರೆ ಆ ಕೇಸಲ್ಲಿ, ಯಾವುದೋ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಡ್ತಾರೆ ಆ ಕೋರ್ಟ್ಗೆ. ಅಲ್ಲಿ ತಮ್ಮ ಕಡೆಯವರು ಇರ್ತಾರೆ, ಅಲ್ಲಿ ಬಚಾವಾಗಬೇಕಂತ ಅವ್ರ ಪ್ಲಾನ್ ಅದು ಒಂದು. ಆದರೆ ಅದನ್ನು ತಪ್ಪಿಸಿಬಿಟ್ಟು ಎಲ್ಲಿ ನ್ಯಾಯ ಸಿಗುತ್ತೋ ಅಲ್ಲಿ ತರಬೇಕಾದ ಧರ್ಮ ಅದು. ವೇದವ್ಯಾಸರು ಅಜ್ಞಾನದಿಂದ ದುರ್ಯೋಧನ ಬದುಕಿಸಲಿಲ್ಲ, ಅವರು ಉದ್ದೇಶಪೂರ್ವಕವಾಗಿ ಬದುಕಿಸಿದರು. ಭೀಮಸೇನ ಅಜ್ಞಾನದಿಂದ ಬದುಕಿಸಲಿಲ್ಲ, ಉದ್ದೇಶಪೂರ್ವಕನೇ ಬದುಕಿಸಿತ್ತು. ಬೇರೆ ಯಾರಾದರೂ ಮಾಡಿದರೆ ಅಯ್ಯೋ ಎತ್ತ ಮೋಸ ಹೋಗಿಬಿಟ್ಟೆ, ತುಂಬಾ ಜನ ಇರ್ತಾರೆ ಯಾರಿಗೂ ಭಾರಿ ನಂಬಿಕೊಂಡು ಸಾಲನೆಲ್ಲ ಕೊಟ್ಟು ಬಿಡ್ತಾರೆ, ಅವನೆಲ್ಲ ಮುಗಿಸಿಬಿಡ್ತಾನೆ ಅಂತಾರೆ, ಅಯ್ಯೋ ನಂಬಿಕೊಂಡು ಮೋಸ ಹೋಗಿಬಿಟ್ಟೆ, ಹಾಳಾಗಿ ಹೋಗಿಬಿಟ್ಟೆ ಅಂತ ಹೇಳ್ತಾರೆ. ಭೀಮಸೇನ ಆ ಮಾತು ಹೇಳಾಗಿಲ್ಲ, ನಂಬಿಕೊಂಡು ಮೋಸ ಹೋಗಲಿಕ್ಕೆ ಇವರು ತಪ್ಪು ತಿಳ್ಕೊಂಡಿರ್ತಾನೆ, ಮೋಸ ಹೋಗೋ ಸಂಭವ ಉಂಟು. ಸರ್ವಜ್ಞರು ಪೂರ್ಣ ತಜ್ಞರಾದ್ದರಿಂದ ಅವರು ತಪ್ಪು ತಿಳ್ಕೊಂಡಿರೋ ಮಾಡಿದ್ದ ಕೆಲಸ ಅಲ್ಲ, ಅವನ ಸ್ವರೂಪ ತಿಳ್ಕೊಂಡೇ ಮಾಡಿದ್ದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಷ್ಟು ಮಾಡಿದಾಗ ಜನಕ್ಕೆ ಅರ್ಥ ಆಯ್ತಂತೆ. ಮುಖ್ಯವಾಗಿ ಧೃತರಾಷ್ಟ್ರ ಗಾಂಧಾರಿಯರಿಗೆ ಅರ್ಥವಾಯಿತು, ವಿದುರನಿಗೆ ಅರ್ಥವಾಯಿತು, ಭೀಷ್ಮ ದ್ರೋಣರಿಗೆ ಅರ್ಥವಾಯಿತು. ದುರ್ಯೋಧನ ಅರ್ಥ ಮಾಡಿಕೊಂಡಿಲ್ಲ, ಭೀಮಸೇನ ಉಪಕಾರವನ್ನು ಅರ್ಥ ಮಾಡಿಕೊಂಡಿಲ್ಲ. ಮಹಾಪಾಪಿ ಇದ್ದಾನೆ ಅವನು, ಇವನು ಹೀಗೆ ಇದ್ರೆ ಬಲುಬೇಗ ಮೃತ್ಯುವಿಗೆ ಒಳಗಾಗ್ತಾನೆ, ದ್ವೇಷ ಸಾಧನೆ ಹೆಚ್ಚು ಮಾಡ್ತಾನೆ, ಇನ್ನೂ ಕೂಡ ಸ್ವಲ್ಪ ಆದರೂ ಅವಕಾಶ ಸಿಕ್ಕಲಿ ಅಂತ ಹೇಳಿ ಅವರೆಲ್ಲ ಒಂದು ವ್ಯವಸ್ಥೆ ಮಾಡಿದರಂತೆ. ಕೃಷ್ಣ ಅವರಿಗೆ ಸಲಹೆ ಕೊಡ್ತಾನೆ. ಆಗ ಧೃತರಾಷ್ಟ್ರ ಒಂದು ತೀರ್ಮಾನಕ್ಕೆ ಬರ್ತಾನೆ, ಇನ್ನ ಇವರು ಒಟ್ಟಿಗೆ ಇರೋದು ಬೇಡ, ಮನೆಯಂತೂ ಬೇರೆ ಮಾಡಿದ್ರಲ್ಲ, ಈಗ ರಾಜ್ಯನೂ ವಿಭಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಫಸ್ಟ್ ಟೈಮ್ ಇವರಿಗೂ ರಾಜ್ಯ ವಿಭಾಗ ಮಾಡಿರಲಿಲ್ಲ, ರಾಜ್ಯವನ್ನು ಎರಡು ಭಾಗ ಮಾಡಿಬಿಟ್ಟು ಒಂದು ಭಾಗ ಧರ್ಮರಾಜಾದಿ ಪಾಂಡವರಿಗೆ, ಇನ್ನೊಂದು ಭಾಗ ತನ್ನ ಮಕ್ಕಳಿಗೆ ಅಂತ ವ್ಯವಸ್ಥೆ ಮಾಡಿ ಹಂಚಿಬಿಟ್ಟಂತೆ. ಆ ಧರ್ಮರಾಜನಿಗೆ ಕೊಟ್ಟ ಭಾಗ, ಪಾಂಡವರಿಗೆ ಕೊಟ್ಟ ಭಾಗ ಯಾವುದು ಅಂದರೆ ಇಂದ್ರಪ್ರಸ್ಥ ಅಂತ ಒಂದು ಊರು, ಪಟ್ಟಾಭಿಷೇಕ ಇಲ್ಲಿ ಮಾಡಿಬಿಡ್ತಾನೆ, ಅಲ್ಲಿಗೆ ಹೋಗಿ ಅಂತ ಕಳಿಸಿಕೊಡ್ತಾನೆ. ತನ್ನ ಮಕ್ಕಳಿಗೆ ಹಸ್ತಿನಾಪುರವನ್ನು ಕೊಡ್ತಾನೆ, ರಥದಡಿಗೆ ಇದ್ದ ಹಾಗೆ ಹೇಳಲಿಲ್ಲ, ದೇವರಿಗೆಲ್ಲ ಯಾವುದೋ ಅಡುಗೆ ಮಾಡಿಬಿಟ್ಟು ತಮಗೆ ಒಳ್ಳೆ ಹುಳಿ ಸಾರು ಮಾಡಿಕೊಂಡ ಮಾಡ್ಕೊಂಡ್ಬಿಡ್ತಾರೆ ಪಾಪ. ಆದರೆ ದಕ್ಕೋದಿಲ್ಲ ಅದು, ದುರ್ಯೋಧನಾಗ ಅಷ್ಟು ಕಷ್ಟಪಟ್ಟು ಅದು ಏನು ಉಳಿತದೆ, ಎಲ್ಲ ಹಾಳಾಗಿ ಹೋಯ್ತು. ಅದಕ್ಕೆ ಪಾಂಡವರಿಗೆ ಕೊಟ್ಟಿದ್ದು ದುಡಿತೆ ಹೊರತು ಈ ರೀತಿ ಮಾಡಿದ್ದು ಉಳಿಲೇ ಇಲ್ಲ. ಅಷ್ಟು ವ್ಯವಸ್ಥೆ ಮಾಡಿದರಂತೆ, ಘೋಷಣೆ ಮಾಡ್ತಾನೆ ಪಾಂಡವರಿಗೆ ಪಟ್ಟಾಭಿಷೇಕ ಅಂತ ಹೇಳಿ, ಪಟ್ಟಾಭಿಷೇಕ ಇಲ್ಲಿ ಮಾಡಿ ಆಮೇಲೆ ಕಳಿಸಿಕೊಡ್ತಾನೆ ಇಂದ್ರಪ್ರಸ್ಥಕ್ಕೆ. ಆ ಪಟ್ಟಾಭಿಷೇಕಕ್ಕೆ ಯಾರ್ಯಾರು ಬಂದರು ಅಂದರೆ, ಸ್ವತಃ ವೇದವ್ಯಾಸ ದೇವರು ಬರ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ, ಮತ್ತು ಸಮಸ್ತ ಋಷಿಗಳು ಮುನಿಗಳೆಲ್ಲ ಆಗಮಿಸ್ತಾರೆ, ವಂಶದ ಹಿರಿಯರು ಬಾಲ್ಯಕರಾಜನಂತಹ ರಾಜ ಬರ್ತಾನೆ, ಸೋಮದತ್ತಾದಿಗಳು ಬರ್ತಾರೆ. ಆ ತುಂಬಿದ ಸಭೆಯಲ್ಲಿ ಪಟ್ಟಾಭಿಷೇಕ ನಡೀಬೇಕು ಪಾಂಡವರಿಗೆ. ಧರ್ಮರಾಜನನ್ನು ಮಹಾರಾಜನನ್ನಾಗಿ, ಪಕ್ಕದಲ್ಲಿ ದ್ರೌಪದಿಯನ್ನು ಮಹಾರಾಣಿಯನ್ನಾಗಿ ಕುಡಿಸಿ ಪಟ್ಟಾಭಿಷೇಕ ಮಾಡುತ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಅವರಲ್ಲಿ ಪಟ್ಟಾಭಿಷೇಕದ ವೈಭವವನ್ನು ಸಾರಿದ್ದ ಯಾರು ಅಂದರೆ ವೇದವ್ಯಾಸ ದೇವರು ಬಂದರಂತೆ. ನೋಡಿ, ಬ್ರಾಹ್ಮಣ ರೂಪ ಎರಡು ಭಗವಂತನ ರೂಪಗಳೇ, ಅದು ಬ್ರಾಹ್ಮಣ ರೂಪ, ಕ್ಷತ್ರಿಯ ರೂಪ, ಪ್ರಿಫರೆನ್ಸ್ ಬ್ರಾಹ್ಮಣರಿಗೆ. ಆದರೆ ಬ್ರಾಹ್ಮಣ ರೂಪ ಪರಮಾತ್ಮನ ರೂಪರೂಪ ಭೇದ ಇಲ್ಲ, ಲೋಕಕ್ಕೆ ತೋರಿಸಕ್ಕೋಸ್ಕರವಾಗಿ ವೇದವ್ಯಾಸ ರೂಪದಿಂದ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಪಟ್ಟಾಭಿಷೇಕ ಮಾಡಬೇಕಾದರೆ ಪದ್ಧತಿ ಅದು, ನದಿ ಎಲ್ಲಾ ಪುಣ್ಯ ನದಿಗಳ ನೀರನ್ನು ತರಬೇಕು, ಜೊತೆಗೆ ಪುಣ್ಯತೀರ್ಥಗಳ ಜಲಗಳನ್ನ ತರಬೇಕು, ಆಮೇಲೆ ವೇದ ಮಂತ್ರಗಳನ್ನು ಪಠಣೆ ಮಾಡಬೇಕು. ವೇದ ವೇದಾಂತ ಕೋವಿದರಾದ ವಿದ್ವಾಂಸರ ಒಂದು ಪ್ರೆಸೆನ್ಸ್ ಇರಬೇಕಲ್ಲಿ, ಜೊತೆಗೆ ಅವರ ತಲೆಯ ಮೇಲೆ ಸಾಲಿಗ್ರಾಮಾದಿಗಳನ್ನು ಇಟ್ಟು ದೇವರನ್ನು ಇಟ್ಟು ಅಭಿಷೇಕ ಮಾಡಬೇಕು. ಯತಿಗಳಿಗೆ ಪೀಠ ಕೊಟ್ಟಾಗಲೂ ಹಾಗೇನೆ, ರಾಜಿಗೆ ಅಭಿಷೇಕ ಮಾಡಿದಾಗಲೂ ಹಾಗೇನೆ. ಅದಕ್ಕೆ ಮೂರ್ಧಾಭಿಷಿಕ್ತ ರಾಜ ಅಂದ್ರೆ ಭಾರಿ ಗೌರವ ಅವನಿಗೆ, ಯಾಕೆ ಅವನ ತಲೆಯ ಮೇಲೆ ದೇವರನ್ನು ಇಟ್ಟಿರ್ತಾರಾದ್ರಿಂದ ಅದಕ್ಕೆ ಮರ್ಯಾದೆ ಕೊಡುವ ಒಂದು ಪದ್ಧತಿ. ಅದು ಅಧಿಕಾರ ವಹಿಸಿಕೊಂಡು ಬಿಟ್ಟಾಗ ರಾಜನಿಗೆ ಆ ಲಾಂಛನ ಕಿರೀಟಾದಿಗಳೆಲ್ಲ ಬರೀ ಮೆಟೀರಿಯಲ್ ವ್ಯಾಲ್ಯೂ ಅಲ್ಲ, ಅದಕ್ಕೆ ಅದಕ್ಕಿರ್ತಕ್ಕಂಥ ಒಂದು ಅಧಿಕಾರದ ಸಂಕೇತ ಇದೆ. ಆ ಥರ ಒಂದು ಗೌರವ ಕೊಡೋದು ಕಷ್ಟ ಎಲ್ಲ ಮಾಡಿದರಂತೆ. ವೇದವ್ಯಾಸದೇವರು ಸುಮ್ಮನೆ ಆಶೀರ್ವಾದ ಮಾಡಲಿಲ್ಲ, ಆಶೀರ್ವಾದ ಮಾಡಬೇಕಾದ್ರೆ ದೀರ್ಘಾಯುಷ್ಮ ಅನುಭವ ಹೀಗೆಲ್ಲ ಹೇಳೋದು ಪದ್ಧತಿ. ಸಾಮಾನ್ಯವಾಗಿ ದೊಡ್ಡವರು ಆಶೀರ್ವಾದ ಮಾಡಿ ನಡೆದು ಬಿಡುತ್ತಂತೆ. ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥವನ್ನು ಧಾವತಿ, ತಿಳಿದವರು ಬಾಯಲ್ಲಿ ಸತ್ಯ ಬಂದರೆ ನಡೆದು ಹೋಗುತ್ತೆ ಅಂತ ಹೇಳಿದ್ದಾರೆ. ಇದು ಭಾರಿ ದೊಡ್ಡ ಮಾತದು, ಒಂದು ದೇವರು ನೇರ ಮಾತಾಡೋದಿಲ್ಲವಂತೆ, ನೇರ ಮಾತಾಡೋದಿಲ್ಲ, ಸರ್ಕಾರವನ್ನು ಡೈರೆಕ್ಟ್ ಮಾತಾಡುತ್ತಾ, ಪ್ರತಿನಿಧಿಗಳ ಮೂಲಕ ಮಾತಾಡುತ್ತಾರೆ. ದೇವರಿಗೆ ಪ್ರತಿನಿಧಿಗಳು ಯಾರು ಅಂದರೆ, ಪುರುಷ ಸೂಕ್ತ ಹೇಳುತ್ತೆ, ಬ್ರಾಹ್ಮಣೋಶ್ಯ ಮುಖಮಾಸಿ, ಭಗವಂತನ ವಕ್ತಾರರು ಯಾರು, ಸ್ಪೋಕ್ಸ್ಮನ್ ಯಾರು ಪರಮಾತ್ಮನಿಗೆ ಅಂದರೆ ವಿಪ್ರರು, ಯಾರು ವೇದವೇದಾಂತಗಳನ್ನು ತಿಳಿದಿರ್ತಾರೆ, ಶಾಸ್ತ್ರಾಧ್ಯಯನವನ್ನು ಮಾಡಿರ್ತಾರೆ. ಅವ್ರ ಬಾಯಲ್ಲಿ ಮಾತು ಬಂದರೆ ಅವರು ಮಾತಲ್ಲ ಅದು, ಒಳಗೆ ದೇವರು ನಿಂತು ಮಾತಾಡಿಸ್ತಾನೆ ಅಂತ ಅರ್ಥ. ಅದಕ್ಕೇನೆ ಬನ್ನೂರಿನಲ್ಲಿ ರಾಮಾಚಾರ್ಯ ದಂಪತಿಗಳು ಈ ಪ್ರಸಂಗ ಬಂದಾಗ, ರಾಮಾಚಾರ್ಯರು ಮೃತರಾಗಿಬಿಟ್ಟು ಹೆಂಡತಿ ಸಾಗಮನಕ್ಕೆ ಅಂತ ಕೇಳಕ್ಕೆ ಹೋದಾಗ ಆಶೀರ್ವಾದ ಮಾಡಿ ಬ್ರಹ್ಮಣ್ಯ ತೀರ್ಥ ಹೇಳಿದ್ದೇನು, ದೀರ್ಘ ಸುಮಂಗಲಿ ಭಾವ ಅಂತ ಹೇಳಿದ್ರು. ಆಗಿದ್ದೇ ಒಂದು, ಅಂದಿದ್ದೇ ಒಂದು, ಸತ್ಯ ಆಗೇ ಉಳಿತದ ಒಂದು. ದೊಡ್ಡವರ ಬಾಯಲ್ಲಿ ಮಾತು ಬಂದರೆ ನಡೀಲೇಬೇಕು ಅಂತ ಪದ್ಧತಿ. ಭಗವದ್ಭಕ್ತರ ಬಾಯಲ್ಲಿ ಮಾತು ಬಂದರೆ ನಡೆಯುತ್ತಂತೆ, ಭಗವಂತನ ಬಾಯಲ್ಲೇ ಮಾತು ಬರ್ತಾ ಇದೆ. ವೇದವ್ಯಾಸದವರು ನೇರ ಮಾತಾಡ್ತಾರೆ ಅವರಿಗೆ, ಧರ್ಮರಾಜ ನೀನು ಎಷ್ಟ ಅಶ್ವಮೇಧ ರಾಜಸೂಯ ಮುಖೈಹಿ ಮಖೈಹಿ ಅಂತ ಹೇಳಿಬಿಡ್ತಾರೆ. ರಾಜಸೂಯಾಗವನ್ನು ಮಾಡು, ಅಶ್ವಮೇಧ ಯಾಗವನ್ನು ಮಾಡು, ಅದ್ವಿತೀಯವಾದಂತಹ ಕೀರ್ತಿಯನ್ನು ಪಡೆ ಅಂತ ಹೇಳುತ್ತಾರೆ. ಇನ್ನು ರಾಜಸೂಯಾಗದ ಐಡಿಯಾ ಕೂಡ ತಲೆಯೊಳಗಿಲ್ಲ ಆತನಿಗೆ, ಬಂದು ಆಶೀರ್ವಾದ ಮಾಡಿ ಆಗಿದೆ ಇವರಾಗಲೇ. ಮುಂದೆ ಆಗೇ ಬಿಡುತ್ತಾರೆ, ರಾಜಸೂಯಾಗ ಮಾಡೇ ಮಾಡ್ತಾನೆ, ಅಶ್ವಮೇಧ ಯಾಗವನ್ನು ಮಾಡ್ತಾನೆ, ಇವರು ಹೇಳಿದ್ದೆಲ್ಲ ನಡೆಸೋಗಿಬಿಡುತ್ತೆ. ಉಪನಯನದ ಕಾಲಕ್ಕೆ ಬ್ರಾಹ್ಮಣ ಕೈಲಿ ಆಶೀರ್ವಾದ ಮಾಡಿಸಬೇಕು ಅಂತ ನಿಯಮ ಉಂಟು. ಒಟ್ಟು ನಮಸ್ಕಾರ ಮಾಡ್ತಾನಲ್ಲ, ಹೋಗ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿದಾಗ ಅವರು ಆಶೀರ್ವಾದ ಮಾಡ್ತಾರೆ. ನಾಲ್ಕು ವೇದಗಳನ್ನು ಓದು, 18 ಪುರಾಣಗಳನ್ನು ಓದು, ಧರ್ಮಶಾಸ್ತ್ರಗಳನ್ನು ಓದು ಅಂತೆಲ್ಲ ಆಶೀರ್ವಾದ ಮಾಡ್ತಾರೆ. ಇವತ್ತು ಆಶೀರ್ವಾದ ಮಾಡೋದಿಲ್ಲ, ಬಂದವರಿಗೆ ಅವರಿಗೆ ಗೊತ್ತಿರೋದಿಲ್ಲ ಮೊದಲು ಪಾಪ ಇಷ್ಟು ಗ್ರಂಥ ಇದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಅವರ ಆಶೀರ್ವಾದ ಮಾಡೋ ಪ್ರಸಂಗ ಇಲ್ಲ. ಆ ಕಾಲ ಪರ್ವಕಾಲ, ಉಪನಯನ ದಿವಸ ಪರ್ವಕಾಲ ಅದು ಒಂದು. ಆಶೀರ್ವಾದ ಮಾಡಿ ನಡೆದೇ ಬಿಡಬೇಕು, ಅದು ಮುಂದೆ ಸಿದ್ಧಿ ಬರಲೇಬೇಕದು ಒಂದು. ಆದ್ದರಿಂದ ನಾವು ಉಪನಯನಾದ ಸಂಸ್ಕಾರಗಳು ಅಲ್ಲಿ, ವಿವಾಹಾದಿಗಳು ಇನ್ನೊಂದು. ಅಂತ ಕಾಲದಲ್ಲಿ ಏನೇನು ಅಂತಾರೋ ಅದೆಲ್ಲ ಸತ್ಯವಾಗೋದ್ರಿಂದ ಯಾರಂತ ಸತ್ಯವಾದ ಮಾತನ್ನು ಆಡ್ತಾರೆ ಅಂಥವರಿಗೆ ಆಹ್ವಾನ ಕೊಡಬೇಕು. ಅವರ ಬಾಯಿಂದ ಬಂದ ಸತ್ಯ ನಡಿಬೇಕು. ಜೀವನ ಪೂರ್ತಿ ಒಟ್ಟು ಒಳ್ಳೆ ವಿದ್ವಾಂಸನಾಗಿ ಬದುಕಬೇಕು. ಇವಳು ಮಗಳು ಒಳ್ಳೆ ಸುಮಂಗಲಿಯಾಗಿ ಶ್ರೇಷ್ಠವಾದ ಸಾಧನೆ ಮಾಡಿಕೊಂಡಿರಬೇಕು. ಆದ್ದರಿಂದ ಮಂಗಳ ಕಾರ್ಯ ಅಂತ ಅದಕ್ಕೆ ಕರೆಯೋದು. ಪಟ್ಟಾಭಿಷೇಕದ ಕಾರ್ಯದಲ್ಲಿ ಸಾಕ್ಷಾತ್ ವೇದವ್ಯಾಸ ದೇವರು ಅಂತ ಅಪೂರ್ವ ಆಶೀರ್ವಾದವನ್ನು ಮಾಡಿದರಂತೆ. ಆಮೇಲೆ ಕೃಷ್ಣ ತಾನು ಮಾಡ್ತಾನೆ ಬಂದುಬಿಟ್ಟು. ಅದಕ್ಕೆ ಹೇಳ್ತಾರೆ, ದೇವರಿಗೆ ಎಷ್ಟು ಭಕ್ತರ ಮೇಲೆ ಕೊಟ್ಟರು ತೃಪ್ತಿ ಇಲ್ಲವಂತೆ. ತಂದೆ ತಾಯಿಗೆ ತಮಗೇನೂ ಇರೋದಿಲ್ಲ, ಮಕ್ಕಳಿಗೆ ಬಟ್ಟೆ ಹೊಸಬಟ್ಟೆ ತಂದಿದ್ದು ತಂದಿದ್ದೆ, ಜನಕ ತನ್ನ ಆತ್ಮಜೆಗೆ ವರಭೂಷಣ ದುಕೂಲವ ತೊಡಿಸಿ ಜಗನ್ನಾಥ.